ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನ ದೇವರೇ ಕರುಣಿಸು ನನ್ನನು, ಓ ದೇವರೇ ನನ್ನ ದೇವರೇ ಕರುಣಿಸು ನನ್ನನು, ಕರುಣಿಸು ಪಾಪಿಯು ಒಪ್ಪಿಕೊಳ್ಳುವೆ, ನಾನು ದ್ರೋಹಿಯು ಹರಿಕೆ ಮಾಡುವೆ, ನನ್ನಯ ಪಾಪವ ತೋಳನಿ ದೇವನೇ, ನನ್ನಯ ಪಾಪವ ನನ್ನಯ ಪಾಪವಾ ತೋಳೆ ನೀ ದೇವನೇ, ಓ ದೇವರೇ ನನ್ನ ದೇವರೇ ಕರುಣಿಸು ನನ್ನನು, ಕರುಣಿಸು ನನ್ನನು. ಆಧಾರವಲ್ಲವೇ ನಿನ್ನ ಬಿಟ್ಟರೆ ಬೇರೆ ಗತಿಯಲ್ಲಿ ನನ್ನನ್ನು ತಳ್ಳದೆ ಅಂಗೀಕರಿಸಯ, ನನ್ನನ್ನು ತಳ್ಳದೆ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಹಾಶಬ್ದ ಭಾಗ 1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಸಂಚಿಕೆಯಲ್ಲಿ ಕೊನೆಯ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಿಂದ ನಾವು ಹಿಂಗಾರು ಮಳೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ಮಳೆ ಅನ್ನುವಂತಹ ಅನುಭವವನ್ನು ಪರಿಶುದ್ಧಾತ್ಮನಿಗೆ ಸತ್ಯವೇದದಲ್ಲಿ ಹೋಲಿಸಲ್ಪಟ್ಟಿದೆ. ಆದಿ ಅಪೋಸ್ತಲರ ಕಾಲದಲ್ಲಿ ದೇವರು ಮುಂಗಾರು ಎನ್ನುವಂತಹ ಪರಿಶುದ್ಧಾತ್ಮನನ್ನು ಅವರ ಮೇಲೆ ಸುರಿಸಿದನು. ಆ ಪರಿಶುದ್ಧಾತ್ಮನ ವರವನ್ನು ಹೊಂದಿಕೊಂಡಂತಹ ಆದಿ ಅಪೋಸ್ತಲರು ಎಲ್ಲ ಕಡೆಗೂ ಸುವಾರ್ತೆಯನ್ನು ಸಾರಿದರು. 3,000, 5,000 ಹೀಗೆ ಅನೇಕ ಜನರು ಸತ್ಯವನ್ನು ಅಂಗೀಕರಿಸಿಕೊಂಡು ಸಭೆಗೆ ಬಂದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದೇ ಕಾರ್ಯವನ್ನು ದೇವರು ಹಿಂಗಾರು ಮಳೆಯಾಗಿ ಕೊನೆಯ ಕಾಲದಲ್ಲಿ ತನ್ನ ಸಭೆಯ ಮೇಲೆ ಪರಿಶುದ್ಧಾತ್ಮನನ್ನು ಸುರಿಸುವಂತೆವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಪರಿಶುದ್ಧಾತ್ಮ ಭರಿತರಾದಂತಹ ದೇವ ಜನರು ಮಹಾಶಬ್ದದಿಂದ ಒಂದು ಎಚ್ಚರಿಕೆ ಸಂದೇಶವನ್ನು ಈ ಲೋಕದ ಜನರಿಗೆ ನೀಡುವಂಥವರಾಗಿದ್ದಾರೆ. ಆ ಸಂದೇಶ ಏನು, ಆ ಮಹಾಕೂಗು ಅಂದರೆ ಏನು ಅನ್ನುವಂತಹ ವಿಚಾರವನ್ನು ನಾವು ಅರಿತುಕೊಳ್ಳುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ನೀನು ಪ್ರೀತಿ ಸ್ವರೂಪಿ, ನೀನು ಪ್ರತಿಯೊಬ್ಬೊಬ್ಬರನ್ನ ಪ್ರೀತಿಸ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆನ್ನುವುದು ನಿನ್ನ ಉದ್ದೇಶವಾಗಿದೆ. ಅದಕ್ಕೋಸ್ಕರವೇ ನಿನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದೀಯ ಸ್ವಾಮಿ. ಹೌದು ದೇವ, ಈ ಕೊನೆ ಕಾಲದಲ್ಲಿ ಜೀವಿಸುವಂತಹ ಜನರಿಗೆ ಒಂದು ಎಚ್ಚರಿಕೆ ಸಂದೇಶವಿದೆ. ಆ ಎಚ್ಚರಿಕೆ ಸಂದೇಶ ಏನು, ಆ ಮಹಾಶಬ್ದದ ಸಂದೇಶ ಏನು ಅನ್ನುವುದನ್ನು ಇವತ್ತಿನ ದಿನದಲ್ಲಿ ನಾವು ಕಲಿಯಲು ಹೋಗುವಾಗ ಪರಲೋಕದ ದೇವರು ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಮಹಾಶಬ್ದದ ಸಂದೇಶವನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಬ್ಯಾಬಿಲೋನ್ ಅಂತಕ್ಕಂತಹ ತಪ್ಪಾದಂಥ ಬೋಧನೆಯನ್ನು ಬಿಟ್ಟು ನಿನ್ನ ಸತ್ಯ ಸಭೆಯಲ್ಲಿ ಬಂದು ಸೇರಿ ಆರಾಧಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು. ಅಪ್ಪ, ಅವರ ಹೃದಯಗಳನ್ನು ನೀ ತೆರೆ ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಕೊನೆ ಕಾಲದ ಸತ್ಯವನ್ನು ಸರಿಯಾಗಿ ಅರಿತುಕೊಳ್ಳುವ ಹಾಗೆ ನೀನೇ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ಮಹಾಶಬ್ದ ಅಂದರೆ ಏನು, ಈ ಮಹಾಶಬ್ದದ ಸಂದೇಶ ಎಲ್ಲಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟ್ಯ ಪುಸ್ತಕ 18:1-4 ತನಕ ನಾವು ಓದುವುದಾದರೆ ಈ ಸಂದೇಶವನ್ನು ಮಹಾಶಬ್ದದ ಸಂದೇಶ, ಕೊನೆಯ ಕಾಲದ ಎಚ್ಚರಿಕೆಯ ಸಂದೇಶವನ್ನು ಮಹಾಶಬ್ದದಿಂದ ಅತಿಯಾದ ಧ್ವನಿಯಿಂದ ಸಕಲ ಕುಲ ಭಾಷೆ ಜನಾಂಗದವರಿಗೆ ಪರಿಶುದ್ಧಾತ್ಮ ಭರಿತರಾಗಿ ಸಾರುವಂತಹ ಈ ಒಂದು ಸಂದೇಶವನ್ನು ಮಹಾಶಬ್ದದ ಸಂದೇಶ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ದ ಲೌಡ್ ಕ್ರೈ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 18:1-4 ತನಕ ಓದುವುದಾದರೆ, ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶಮಾನವಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ, ಇದೇ ವಾಕ್ಯವನ್ನು ಪ್ರಿಯರೇ ನಾವು ಮುಂದಿನ ದಿನಗಳಲ್ಲಿ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಆ ಒಂದು ದೇವದೂತನು ಭೂಮಿಗೆ ಬರುವಂಥ ಸಂದರ್ಭದಲ್ಲಿ ಅವನ ಪ್ರಭಾವದಿಂದ ಭೂಮಿಯೆಲ್ಲ ಪ್ರಕಾಶಮಾನ ಉಂಟಾಯಿತು. ಬೆಳಕು ಅಂತಕ್ಕಂಥದ್ದು ಸತ್ಯಗೆ ಹೋಲಿಸಲ್ಪಟ್ಟಿದೆ. ಸತ್ಯದ ಜ್ಞಾನ ಎಲ್ಲರಿಗೂ ಬರತಕ್ಕಂಥದ್ದಾಗಿದೆ. ಆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥವರಾಗಿದ್ದಾರೆ. ಅಂದರೆ ದೇವದೂತ ಅನ್ನುವಾಗ ಪರಲೋಕದಿಂದ ದೇವದೂತರು ಬಂದುವಂಥ ಕಾರ್ಯವಲ್ಲ. ಇದು ದೇವದೂತರು ಅನ್ನುವುದು ದೇವರ ಸೇವೆಯನ್ನು ಮಾಡುವಂತಹ ದೂತರನ್ನು ತಿಳಿಸುವಂಥದ್ದಾಗಿದೆ. ಯಾರೆಲ್ಲ ಸುವಾರ್ತೆಯನ್ನು ಸಾರುವಂಥವರಾಗಿದ್ದಾರೆ ಅವರನ್ನು ಸತ್ಯವೇದದಲ್ಲಿ ದೂತರು, ದೇವರ ದೂತರು ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಅಂದರೆ ದೇವ ಜನರು ಪರಿಶುದ್ಧಾತ್ಮ ಭರಿತರಾಗಿ ಒಂದು ಗಟ್ಟಿಯಾದ ಶಬ್ದದಿಂದ, ಮಹಾಧ್ವನಿಯಿಂದ ಒಂದು ಸಂದೇಶವನ್ನು ನೀಡುವಂಥವರಾಗಿದ್ದಾರೆ. ಆ ಸಂದೇಶ ಏನೆಂದರೆ, ಬಿದ್ದಳು ಬಿದ್ದಳು, ಬಾಬೇಲ್ ಮಹಾನಗರಿಯು ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಅಂದಳು. ಎಲ್ಲ ಜನಾಂಗಗಳು ಅವಳ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿದರು. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳು ಸುಖಭೋಗಿನಿಯಾಗಿದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪದಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಈ ಒಂದು ಸಂದೇಶವನ್ನು ಪರಿಶುದ್ಧಾತ್ಮ ಭರಿತರಾಗಿ ಮಹಾಶಬ್ದದಿಂದ ಈ ಲೋಕದಲ್ಲಿ ಕೊನೆಯ ಎಚ್ಚರಿಕೆಯ ಸಂದೇಶವಾಗಿ ದೇವ ಜನರು ನೀಡುವಂತಹ ಈ ಸಂದೇಶವನ್ನೇ ಮಹಾಶಬ್ದದ ಸಂದೇಶ ಎಂಬುದಾಗಿ ನಾವು ಅರಿತುಕೊಳ್ಳಬಹುದಾಗಿದೆ. ಯಾಕೆಂದರೆ ಇಲ್ಲಿ ಮೊದಲನೆಯ ದೂತನು ಬರುವಂತಹ ಸಂದರ್ಭದಲ್ಲಿ ಅವನ ಪ್ರಭಾವದಿಂದ ಭೂಮಿಯು ಪ್ರಕಾಶಮಾನವಾಯಿತು, ಅವನು ಗಟ್ಟಿಯಾದ ಶಬ್ದದಿಂದ ಬಾಬೇಲ್ ಅಂತಕ್ಕಂತಹ ಮಹಾನಗರಿ ಬಿದ್ದಳು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವಳ ತಪ್ಪಾದಂಥ ಬೋಧನೆಯಿಂದ ಅವಳು ಬೀಳ್ತಕ್ಕಂಥದ್ದನ್ನು ಇಲ್ಲಿ ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಸಂದೇಶ ಪರಲೋಕದಿಂದ ಅದೇ ಮಹಾಶಬ್ದದಿಂದ ಬರ್ತಕ್ಕಂಥದ್ದಾಗಿದೆ. ಅದೇನು ಹೇಳ್ತಕ್ಕಂಥದ್ದಾಗಿದೆ ಅಂತಂದರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಉಪದ್ರವಗಳಲ್ಲಿ ಅವಳ ಪಾಪದಲ್ಲಿ ಪಾಲುಗಾರರಾಗಬಾರದು. ಯಾಕೆ ಅಂದರೆ ಈ ಬಾಬಿಲೋನ್ ಅಂತಕ್ಕಂಥದ್ದು ತಪ್ಪಾದಂತಹ ಬೋಧನೆಯನ್ನು ಈ ಲೋಕದ ಜನರಿಗೆ ಬೋಧಿಸಿ ಮತ್ತರನ್ನಾಗಿ ಮಾಡಿದೆ. ಅನೇಕ ವರ್ತಕರು, ಅನೇಕ ಭೂರಾಜರುಗಳು ಆ ಒಂದು ಸಭೆಯಲ್ಲಿದ್ದಾರೆ, ಆ ತಪ್ಪಾದಂತಹ ವ್ಯವಸ್ಥೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರನ್ನು ಹೊರತೆಗೆದುಕೊಂಡು ಬರಲಿಕ್ಕೆ ದೇವರು ಕೊನೆ ಕಾಲದಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಆ ಎಚ್ಚರಿಕೆಯ ಸಂದೇಶದ ಒಂದು ವಿಚಾರ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಈ ಲೋಕದಲ್ಲಿ ಅನೇಕರು, ಎಷ್ಟೋ ಜನ ಸತ್ಯವನ್ನು ಹುಡುಕಾಡ್ತಕ್ಕಂಥವರಾಗಿದ್ದಾರೆ. ಸತ್ಯವನ್ನು ಅರಿಯದೆ ತಾವು ತಿಳಿದುಕೊಂಡಿರ್ತಕ್ಕಂಥ ವಿಚಾರಗಳಲ್ಲಿಯೇ ಅವರು ತಮಗೆ ತಿಳಿದಂತಹ ಸಭೆಗಳಲ್ಲಿ ಹೋಗಿ ಸೇರಿಕೊಂಡು ಕ್ರಿಸ್ತನನ್ನು ಆರಾಧಿಸುವಂಥವರಾಗಿದ್ದಾರೆ. ಆದರೆ ಸತ್ಯವೇದದಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಒಂದೇ ಸಭೆ ಇರತಕ್ಕಂಥದ್ದಾಗಿದೆ. ಎರಡು ರೀತಿಯ ಜನಗಳು ಮಾತ್ರ ಈ ಲೋಕದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಒಂದು ಕುರಿ ಹಾಡು ಕಾಯಿನ ರೀತಿಯಲ್ಲಿ ಮತ್ತು ಹಾಬೇಲನ ರೀತಿಯಲ್ಲಿ, ಮೃಗದ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರು ಮತ್ತು ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರು, ಈ ರೀತಿಯಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದಾಗಿದೆ, ನೀತಿವಂತರು ಅನೀತಿವಂತರು ಎಂಬುದಾಗಿ. ಅಂದರೆ ದೇವರ ಸಭೆ ಸೈತಾನನ ಗುಂಪು, ದೇವರನ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥ ಜನಗಳು ದೇವರ ಸಭೆಯಲ್ಲಿರ್ತಕ್ಕಂಥವರಾಗಿದ್ದಾರೆ, ಮೃಗದ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂತಹ ಜನಗಳು ಈ ಬಾಬಿಲೋನ್ ಅಂತಕ್ಕಂತಹ ಆ ಒಂದು ತಪ್ಪಾದ ವ್ಯವಸ್ಥೆಯಲ್ಲಿ ಇರತಕ್ಕಂಥವರಾಗಿದ್ದಾರೆ. ಹೇಗೆ ಸತ್ಯವೇದದಲ್ಲಿ ಒಬ್ಬನೇ ಕುರುಬ ಒಂದೇ ಹಟ್ಟಿ ಅಂತ ಹೇಳ್ತಕ್ಕಂಥದ್ದಾಗಿದೆಯಲ್ಲೋ, ಅದೇ ರೀತಿಯಾಗಿ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದ್ರೆ ಒಂದೇ ಸಭೆ ಇರತಕ್ಕಂಥದ್ದಾಗಿದೆ. ಆ ಸಭೆಯ ನಾಯಕನು ಕ್ರಿಸ್ತನಾಗಿರ್ತಕ್ಕಂಥನಾಗಿದ್ದಾನೆ. ಆ ಸಭೆಯ ಒಂದು ಗುಣಗಳನ್ನು ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಓದಬಹುದಾಗಿದೆ. ಆ ಒಂದು ಗುಣಗಳನ್ನು ನಾವು ನೋಡುವುದಾದರೆ, ನಿಜವಾಗಿಯೂ ಸಹ ಸೈತಾನ ಆ ಒಂದು ಸಭೆಯ ಮೇಲೆ ಕೋಪದಿಂದ ಯುದ್ಧ ಮಾಡಲು ಬರ್ತಕ್ಕಂಥವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ಅದು ಪರಿಶುದ್ಧ ಸ್ತ್ರೀ ಅಂದರೆ ಸಭೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ, ಪರಿಶುದ್ಧ ಸಭೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಅದಕ್ಕೆ ವಿರುದ್ಧವಾಗಿ ಪ್ರಕಟಣೆ 17ನೇ ಅಧ್ಯಾಯದಲ್ಲಿ ಒಂದು ಸ್ತ್ರೀ, ಆ ಸ್ತ್ರೀ ಈ ಬಾಬಿಲೋನ್ ಅಂತಕ್ಕಂಥ ಜಾಲ ಸ್ತ್ರೀಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ತಪ್ಪಾದಂತಹ ಸಭೆಯನ್ನು, ತಪ್ಪಾದಂತಹ ವ್ಯವಸ್ಥೆಯನ್ನು, ಸತ್ಯವೇದಕ್ಕೆ ವಿರುದ್ಧವಾಗಿ ಬೋಧಿಸುವಂತಹ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದರೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಸೈತಾನ ನಿಜವಾಗಿಯೂ ಸಹ ತನ್ನ ಸಭೆ ಯಾವ ಗುಣಗಳನ್ನು ಹೊಂದಿರತಕ್ಕಂತಹ ಸತ್ಯ ಸಭೆಯ ಮೇಲೆ ಕೋಪಗೊಂಡಿದ್ದಾನೆ ಅಂದರೆ, ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಓದುವುದಾದರೆ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು, ಸ್ತ್ರೀ ಅಂದರೆ ಸಭೆ, ಸಭೆಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದಲ್ಲಿ ಅಂದರೆ ಕ್ರಿಸ್ತನ ಸಂತಾನ ಕಾಲಾಂತರದಿಂದಲೂ ಸಹ ಇದೆ, ಆ ಸಂತಾನದ ಜನಗಳ ಮೇಲೆ ಕೋಪಿಸಿಕೊಂಡು ಅದರಲ್ಲಿಯೂ ಉಳಿದವರ ಮೇಲೆ, ಆಕೆಯ ಸಂತಾನದಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರದ ಮರಳಿನ ಮೇಲೆ ನಿಂತನು. ಅಂದರೆ ಆಕೆಯ ಸಂತಾನದಲ್ಲಿ ಉಳಿದವರ ಮೇಲೆ ಯಾರೆಲ್ಲ ಕೊನೆ ಕಾಲದಲ್ಲಿ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೋ, ದೇವರು ಗೋಧಿ ಮತ್ತು ಹೊಟ್ಟನ್ನು ಬೇರ್ಪಡಿಸುವಂಥವನಾಗಿದ್ದಾನೋ, ಗೋಧಿ ಮತ್ತು ಹಣಜೆಯನ್ನು ಬೇರ್ಪಡಿಸುವಂಥವನಾಗಿದ್ದಾನೋ, ಆ ಸಮಯದಲ್ಲಿ ಆ ಗೋಧಿಯ ಧಾನ್ಯದ ರೀತಿಯಲ್ಲಿ ಗಟ್ಟಿಯಾಗಿ ಸತ್ಯದನ್ನು ಹಿಡಿದುಕೊಳ್ತಕ್ಕಂತಹ ಜನಗಳಿರ್ತಕ್ಕಂಥವರಾಗಿದ್ದಾರೋ ಅವರು ಉಳಿದವರು, ಸತ್ಯಕ್ಕೋಸ್ಕರ ನಿಲ್ತಕ್ಕಂತಹ ಜನಗಳು ಉಳಿದ ಸಭೆಯವರು. ಅವರ ಗುಣ ಏನಿರ್ತದೆ ಅಂತಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೆ, ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಅವರು ಇಟ್ಟುಕೊಂಡಿರತಕ್ಕಂಥವರಾಗಿದ್ದಾರೆ. ಈ ಯೇಸುವಿನ ವಿಷಯವಾದಂಥ ಸಾಕ್ಷಿ ಏನೆಂಬುದಾರೆ ಪ್ರವಾದನೆ ಆತ್ಮ ಎಂಬುದಾಗಿ ಪ್ರಕಟಣೆ ಪುಸ್ತಕ 19:10 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ಈ ಸಭೆಗೆ ಪ್ರವಾದಿ ಇರ್ತಕ್ಕಂಥವರಾಗಿದ್ದಾರೆ, ಪ್ರವಾದಿಯಿಂದ ನಡೆಸಲ್ಪಡ್ತಕ್ಕಂಥವರಾಗಿದ್ದಾರೆ. ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಆಜ್ಞೆಯೂ ಸಹ ಇತ್ತು, ಪ್ರವಾದಿಗಳು ಸಹ ಇದ್ದರು, ಅದೇ ರೀತಿಯಾಗಿ ಕ್ರಿಸ್ತನು ಮೊದಲನೇ ಸಾರಿ ಈ ಲೋಕಕ್ಕೆ ಬಂದಾಗ ಆದಿ ಸಭೆಯಲ್ಲೂ ಸಹ ದೇವರ ಆಜ್ಞೆಗಳನ್ನು ಕೈಗೊಳ್ತಕ್ಕಂಥವರಾಗಿದ್ದರು. ಪ್ರವಾದಿಗಳು ಅಪೋಸ್ತಲರುಗಳಿಂದ ಆ ಸಭೆ ನಡೆಸಲ್ಪಟ್ಟಿತ್ತು. ಅದೇ ರೀತಿಯಾಗಿ ಕ್ರಿಸ್ತನ ಸಭೆ ಕೊನೆ ಕಾಲದಲ್ಲಿ ದೇವರ 10 ಆಜ್ಞೆಗಳನ್ನು ಪರಿಪೂರ್ಣವಾಗಿ ಕೈಗೊಂಡು ನಡೀತಕ್ಕಂಥದ್ದಾಗಿದೆ. ಆ ಸಭೆಯಲ್ಲಿ ಪ್ರವಾದಿನಿ ಅಥವಾ ಪ್ರವಾದಿ ಇರತಕ್ಕಂಥವರಾಗಿದ್ದಾರೆ, ಅವರಿಂದ ಈ ಸಭೆ ನಡೆಸಲ್ಪಡ್ತಕ್ಕಂಥದ್ದಾಗಿದೆ. ಅವರ ಒಂದು ಬೋಧನೆಗಳು ಸತ್ಯವೇದಕ್ಕೆ ತಕ್ಕಂತೆ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಈ ಮಹಾಶಬ್ದವನ್ನು ಈ ರೀತಿಯಾದಂಥ ಗುಣಗಳನ್ನು ಹೊಂದಿದಂತಹ ಜನಗಳು ಕೊನೆ ಕಾಲದಲ್ಲಿ ಎಚ್ಚರಿಕೆ ಸಂದೇಶವನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಅನೇಕರು ಬೇರೆ ಬೇರೆ ಸಭೆಗಳಲ್ಲಿ ಚದರಿ ಹೋಗಿದ್ದಾರೆ. ಅವರನ್ನೆಲ್ಲ ದೇವರು ಮತ್ತೆ ತನ್ನ ಹಟ್ಟಿಗೆ, ತನ್ನ ಒಂದು ಗುಂಪಿಗೆ ಕರೆದುಕೊಳ್ಳು ಬರುವುದಕ್ಕೋಸ್ಕರ ಈ ಒಂದು ಮಹಾಶಬ್ದದ ಎಚ್ಚರಿಕೆಯ ಸಂದೇಶವನ್ನು, ಬ್ಯಾಬಿಲೋನ್ ಅಂತಕ್ಕಂತಹ ಆ ಒಂದು ತಪ್ಪಾದ ಬೋಧನೆಯನ್ನು ಬಿಟ್ಟು ಬಂದು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಂಡು ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಕೈಗೊಂಡು ನಡೆಯಿರಿ ಅನ್ನುವಂತಹ ಸಂದೇಶವನ್ನು ನೀಡುವಂಥವರಾಗಿದ್ದಾರೆ. ಎಲ್ಲ ಸಭೆಗಳಲ್ಲಿಯೂ ದೇವರ ಅಮೂಲ್ಯ ರತ್ನಗಳಿವೆ. ಪ್ರತಿಯೊಂದು ಸಭೆಯಲ್ಲೂ ಸಹ ದೇವರ ಸತ್ಯವನ್ನು ಹುಡುಕುವಂತಹ ಜನಗಳಿದ್ದಾರೆ, ಟ್ರೂ ಸೀಕರ್ಸ್ ಎಂಬುದಾಗಿ ನಾವು ಹೇಳ್ತಕ್ಕಂಥವರಾಗಿದ್ದಾರೆ. ಅವರು ಪ್ರತಿಯೊಂದು ಸಭೆಯಲ್ಲೂ ಇದ್ದಾರೆ. ನಾವು ಈ ಸಭೆಯಲ್ಲೆಲ್ಲ ಆ ಸಭೆಯಲ್ಲೆಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಸಭೆಗಳಲ್ಲೂ ಎಲ್ಲ ಧರ್ಮಗಳಲ್ಲೂ ಇದ್ದಾರೆ. ಅವರು ತಮಗೆ ತಿಳಿದ ಸತ್ಯದಲ್ಲಿ ಅವರು ಇದ್ದುಕೊಂಡು ಜೀವನವನ್ನು ಮಾಡುವಂಥವರಾಗಿದ್ದಾರೆ. ಆದರೆ ದೇವರು ಕೊನೆಯ ಕಾಲದಲ್ಲಿ ಸಂದೇಶವನ್ನು ನೀಡುವುದರ ಮೂಲಕವಾಗಿ ಅವರನ್ನು ಮತ್ತೆ ದೇವರ ಹಟ್ಟಿಗೆ, ದೇವ ಜನರ ಗುಂಪಿಗೆ ಕರೆದುಕೊಂಡು ಬರತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಅವು ಅಮೂಲ್ಯವಾದ ರತ್ನಗಳು. ದೇವರ ಒಂದು ನಿಜ ಭಕ್ತರು ಅವರು ಹುಡುಕ್ತಕ್ಕಂಥವರಾಗಿದ್ದಾರೆ ಸತ್ಯವನ್ನು. ಆ ಸತ್ಯವನ್ನು ತಿಳಿದುಕೊಂಡು ಅವರು ಬರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇತರ ಸಭೆಗಳ ಕ್ರೈಸ್ತರನ್ನು ನಾವು ಸರಿಸಾಟಾಗಿ ಉಗ್ರವಾಗಿ ಎಂದಿಗೂ ಸಹ ಖಂಡಿಸಬಾರದು. ನಾವು ಜನಗಳನ್ನು ಖಂಡಿಸಬಾರದು. ಅವರ ತಪ್ಪಾದಂಥ ವ್ಯವಸ್ಥೆಯನ್ನು, ತಪ್ಪಾದಂಥ ಬೋಧನೆಯನ್ನು ನಾವು ಖಂಡಿಸಬೇಕು. ಅನೇಕ ಸಂದರ್ಭದಲ್ಲಿ ನಾವು ಅವರ ವ್ಯವಸ್ಥೆಯನ್ನು ಖಂಡಿಸುವ ನಿಟ್ಟಿನಲ್ಲಿ ಜನಗಳನ್ನು ಸಹ ಖಂಡಿಸತಕ್ಕಂಥವರಾಗಿದ್ದೇವೆ. ಇಲ್ಲ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ಬೆಳಗ್ಗಿನ ಜಾವದಲ್ಲಿ ಮಗ್ದಳದ ಮರಿಯಳನ್ನು ಕರೆದುಕೊಂಡು ಬರತಕ್ಕಂಥವರಾಗಿದ್ದಾರೆ. ಆ ಮಗ್ದಳದ ಮರಿಯಳನ್ನು ಕರೆದುಕೊಂಡು ಬರಬೇಕಾದ್ರೆ ಅವಳು ವ್ಯಭಿಚಾರಿನಲ್ಲಿ ಸಿಕ್ಕಿಹಾಕಿಕೊಂಡಿರ್ತಕ್ಕಂಥವಳಾಗಿದ್ದಾಳೆ. ಆದರೆ ಯೇಸು ಸ್ವಾಮಿ ಅವಳನ್ನು ಎಂದಿಗೂ ಸಹ ಖಂಡಿಸಲಿಲ್ಲ. ಆದರೆ ದೇವರು ಅವಳ ಪಾಪವನ್ನು ಖಂಡಿಸಿದ್ರು. ಆದರೆ ಇವತ್ತಿನ ದಿನದಲ್ಲಿ ನಾವು ಅವರ ಪಾಪವನ್ನು ಖಂಡಿಸುವ ನಿಟ್ಟಿನಲ್ಲಿ ಆ ಜನಗಳನ್ನು ಸಹ ಖಂಡಿಸಿ ಅವರ ಜೊತೆಯಲ್ಲಿ ಹಗೆತನವನ್ನು ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ನಾವು ಕೊನೆ ಕಾಲದಲ್ಲಿ ಎಲ್ಲರಿಗೂ ಸತ್ಯವನ್ನು ತಿಳಿಸಬೇಕು. ಸತ್ಯಕ್ಕೆ ವಿರುದ್ಧವಾಗಿ ನಡೀತಕ್ಕಂತಹ ಆ ವ್ಯವಸ್ಥೆಯನ್ನು ನಾವು ಖಂಡಿಸಬೇಕೇ ಹೊರತು ಅಲ್ಲಿರ್ತಕ್ಕಂಥ ಜನಗಳನ್ನು ನಾವು ಎಂದಿಗೂ ಸಹ ಖಂಡಿಸಬಾರದು. ಯಾಕೆಂದರೆ ದೇವರು ಎಲ್ಲರನ್ನ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ, ಪ್ರತಿಯೊಬ್ಬ ಮನುಷ್ಯರನ್ನು ಸಹ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಅವರ ಪಾಪವನ್ನು ಖಂಡಿಸ್ತಕ್ಕಂಥವನಾಗಿದ್ದಾನೆ. ಇವತ್ತಿನ ಕೊನೆ ಕಾಲದಲ್ಲಿ ಅವರ ಪಾಪಗಳನ್ನು ಖಂಡಿಸಬೇಕೇ ಹೊರತು ನಾವು ಜನಗಳನ್ನಲ್ಲ. ಅನೇಕ ಸಂದರ್ಭದಲ್ಲಿ ಈ ಮೃಗದ ಗುರುತು ಮತ್ತು ಬಾಬಿಲೋನ್ ಜಾರಸ್ತ್ರಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕಥೋಲಿಕ ಸಭೆಗೆ ಹೋಲಿಸಿ ಹೇಳ್ತಕ್ಕಂಥವರಾಗಿದ್ದೇವೆ. ಸತ್ಯವೇದ ಆ ನಿಟ್ಟಿನಲ್ಲಿ ಮಾತನಾಡತಕ್ಕಂಥದ್ದಾಗಿದೆ. ಆದರೆ ನಾವು ಕಥೋಲಿಕ ಸಭೆಯ ಜನಗಳ ಬಗ್ಗೆ ಎಂದಿಗೂ ಸಹ ಖಂಡನೆಯನ್ನು ಮಾಡುವುದಿಲ್ಲ. ಆದರೆ ಪ್ರಿಯ ಕೇಳುಗರೆ, ಅಲ್ಲಿರ್ತಕ್ಕಂಥ ತಪ್ಪಾದಂಥ ವ್ಯವಸ್ಥೆಯ ಬಗ್ಗೆ ಸತ್ಯವೇದ ಖಂಡಿಸಿ ಹೇಳುವಂಥದ್ದನ್ನು ನಾವು ಬೋಧಿಸುವಂಥವರಾಗಿದ್ದೇವೆ. ಹಾಗಾಗಿ ಪ್ರತಿಯೊಂದು ಸಭೆಯಲ್ಲೂ ಸಹ ನೀವು ಯಾವುದೇ ಸಭೆಯಾಗಿರಬಹುದು, ನೀವು ಯಾವುದೇ ಧರ್ಮದವರಾಗಿರ್ಬೋದು, ಆದರೆ ಸತ್ಯವೇದಕ್ಕೆ ವಿರುದ್ಧವಾಗಿ ಇರತಕ್ಕಂತಹ ಒಂದು ವಿಚಾರವನ್ನು ಸತ್ಯವೇದ ಖಂಡಿಸ್ತಕ್ಕಂಥದ್ದಾಗಿದೆಯೇ ಹೊರತು ಜನಗಳನ್ನಲ್ಲ. ಯಾಕೆಂದರೆ ಎಲ್ಲ ಸಭೆಗಳಲ್ಲಿಯೂ ದೇವರ ಅಮೂಲ್ಯ ರತ್ನಗಳಿವೆ. ಹಾಗಾಗಿ ನಾವು ಸಭೆಗಳನ್ನಲ್ಲ, ಜನಗಳನ್ನಲ್ಲ, ನಾವು ಅವರ ತಪ್ಪಾದಂತಹ ವ್ಯವಸ್ಥೆಯನ್ನು ಖಂಡಿಸ್ತಕ್ಕಂಥವರಾಗಬೇಕು. ಆ ಖಂಡಿಸುವ ನಿಟ್ಟಿನಲ್ಲಿಯೇ ಕೊನೆ ಕಾಲದಲ್ಲಿ ದೇವರು ಈ ಮಹಾಶಬ್ದದ ಲೌಡ್ ಕ್ರೈ ಅನ್ನುವಂತಹ ಒಂದು ಸಂದೇಶವನ್ನ ಸಕಲ ಕುಲ ಭಾಷೆ ಜನಾಂಗದವರಿಗೆ ದೇವರು ಕೊಡುವಂತವರಾಗಿದ್ದಾರೆ. ಎಲ್ಲಾ ಸಭೆಗಳಲ್ಲಿಯೂ ದೇವರ ಪ್ರತಿನಿಧಿಗಳಿದ್ದಾರೆ. ಈ ಕೊನೆಯ ದಿನಗಳಲ್ಲಿ ಅವರ ಹೃದಯಗಳಲ್ಲಿ ಮನವರಿಕೆ ಉಂಟು ಮಾಡುವಂತಹ ವಿಶೇಷವಾದಂತಹ ಸತ್ಯವು ಅವರಿಗೆ ಇನ್ನೂ ಕೊಟ್ಟಿಲ್ಲ. ಅವರು ತಮಗೆ ತಿಳಿದಂತಹ ಸತ್ಯದಲ್ಲಿ ಏನಿದ್ದಾರೆ ಅಂತಂದ್ರೆ ಇದೇ ಸತ್ಯ ಎನ್ನುವ ನಿಟ್ಟಿನಲ್ಲಿ ಅವರು ಹಿಂಬಾಲಿಸುವಂತವರಾಗಿದ್ದಾರೆ. ಅವರಿಗೆ ಇನ್ನೂ ಸಹ ಯಾರು ಸಹ ಬೆಳಕನ್ನು ಕೊಟ್ಟಿಲ್ಲ, ಯಾರು ಸಹ ಸತ್ಯವನ್ನು ತೆಗೆದುಕೊಂಡು ಹೋಗಿಲ್ಲ. ಅವ್ರಿಗೆ ಏನು ಸತ್ಯ ಕೊಡಲ್ಪಟ್ಟಿದೆ, ಅವರು ಏನು ಬೆಳಕನ್ನು ಹೊಂದಿಕೊಂಡಿದ್ದಾರೆ, ಆ ಬೆಳಕಿನಲ್ಲಿ ಅವರಿದ್ದಾರೆ. ಆದರೆ ಈ ಮಹಾಶಬ್ದದ ಕೂಗಿನ ಮುಖಾಂತರವಾಗಿ ಅವರಿಗೆ ಬೆಳಕನ್ನು ನೀಡತಕ್ಕಂಥವರಾಗಬೇಕು. ಅದಕ್ಕೆ ಆ ದೇವದೂತನ ಬಂದಾಗ ಭೂಮಿ ಸಂಪೂರ್ಣವಾಗಿ ಪ್ರಕಾಶಮಾನವಾಯಿತು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ಸತ್ಯದ ಪ್ರಕಾಶಮಾನತೆ ಎಲ್ಲರಿಗೂ ಸಹ ಬೆಳಗಲ್ಪಡ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಅವರು ಸತ್ಯವನ್ನು ಹರಿದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅವರು ಬೆಳಕನ್ನು ತಿರಸ್ಕರಿಸಿ ದೇವರೊಂದಿಗೆ ತಮ್ಮ ಸಂಬಂಧವನ್ನು ಕಳೆದುಕೊಂಡಿಲ್ಲ. ಯಾಕೆಂದರೆ ಅವ್ರಿಗೆ ಏನು ಸಿಕ್ಕಿದೆ, ಆ ಬೆಳಕನ್ನು ಅವರು ಹಿಂಬಾಲಿಸುವಂಥವರಾಗಿದ್ದಾರೆ. ಅವರು ಬೆಳಕು ಸಿಕ್ಕಿದ್ದು ಸಹ ಆ ಬೆಳಕನ್ನು ಅಂಗೀಕರಿಸಿಕೊಳ್ಳದೆ ಅವರು ನಡೆಯುತ್ತಿದ್ದರೆ, ತಿರಸ್ಕರಿಸಿದರೆ ಅವರು ನಾಶನದ ಮಾರ್ಗಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಅವ್ರಿಗೆ ಇನ್ನೂ ಸಹ ಬೆಳಕು ಸಿಕ್ಕದೇ ಹೋದ ಕಾರಣದಿಂದ ಈ ಮೂರು ದೂತರ ಸಂದೇಶದ ಸತ್ಯ ಪ್ರಕಟಣೆ ಪುಸ್ತಕ 14:6-12 ತಿಳಿಸುವಂತಹ ಆ ಸತ್ಯ, ಕೊನೆ ಕಾಲದ ಸತ್ಯ ಇನ್ನೂ ಸಹ ಅವರಿಗೆ ತಲುಪಿಲ್ಲ. ಆ ಕಾರಣದಿಂದ ಅವ್ರಿಗೆ ಎಷ್ಟು ಬೆಳಕು ಸಿಕ್ಕಿದೆಯೋ ಅಷ್ಟು ಬೆಳಕಿನಲ್ಲಿ ಅವರು ಜೀವಿಸುವಂತವರಾಗಿದ್ದಾರೆ. ಆದರೆ ಕೊನೆಯ ಕಾಲದಲ್ಲಿ ಈ ಒಂದು ಪರಿಶುದ್ಧಾತ್ಮ ಭರಿತರಾಗಿ ಈ ಮಹಾಶಬ್ದದ ಬಾಬಿಲೋನ್ ಅಂತಕ್ಕಂತಹ ಅವಳ ಪಾಪದಲ್ಲಿ ನೀವು ಪಾಲುಗಾರರಾಗಬೇಡ್ರಿ, ಅವಳ ಉಪದ್ರವದಲ್ಲಿ ನೀವು ಪಾಲುಗಾರರಾಗಬೇಡ್ರಿ, ಅವಳನ್ನು ಬಿಟ್ಟು ಬನ್ನಿರಿ ಅಂತಕ್ಕಂತಹ ಸಂದೇಶವನ್ನು ಕೊನೆಯ ಕಾಲದಲ್ಲಿ ಕೊಡಲು ದೇವರು ಒಂದು ತಂಡವನ್ನು, ಒಂದು ಸಭೆಯನ್ನು ಸ್ಥಾಪಿಸುವಂತವನಾಗಿದ್ದಾನೆ. ಆ ನಿಮಿತ್ತವಾಗಿ ಆ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ಸಭೆ ಬೇರೆ ಯಾವುದೂ ಅಲ್ಲ, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ ಆಗಿದೆ ಪ್ರಿಯ ಕೇಳುಗರೆ. ಅದು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳುವಂತಹ ಸಭೆಯಾಗಿದೆ. ದೇವರಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಸಭೆಯಾಗಿದ್ದು ಕೊನೆಯ ಕಾಲದ ಎಚ್ಚರಿಕೆಯ ಸಂದೇಶ ಪ್ರವಾದನೆ ಪುಸ್ತಕಗಳಲ್ಲಿ ನೀಡಲ್ಪಟ್ಟಂತಹ ಎಲ್ಲಾ ಸಂದೇಶವನ್ನು ನೀಡಲು ದೇವರು ಎಬ್ಬಿಸಿರುವಂತಹ ಒಂದು ಸಭೆ ಇದು. ಆಜ್ಞೆಗಳನ್ನು ಕೈಗೊಳ್ತಕ್ಕಂಥದ್ದಾಗಿದೆ. ಈ ಸಭೆಯಲ್ಲಿ ಪ್ರವಾದನೆ ಇರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಜ್ಞೆಗಳು ಮತ್ತು ಪ್ರವಾದನೆಯ ಮೂಲಕವಾಗಿ ಈ ಸಭೆ ನಡೆಯುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಸಭೆ ಕೊನೆ ಕಾಲದಲ್ಲಿ ಇನ್ನೂ ಸಹ ಹೆಚ್ಚಾಗಿ ಆದಿ ಅಪೊಸ್ತಲರ ಕಾಲದಲ್ಲಿ ಹೇಗೆ ಪರಿಶುದ್ಧಾತ್ಮ ಭರಿತರಾಗಿ ಸಂದೇಶವನ್ನು ನೀಡಿದರೋ ಅದೇ ರೀತಿಯಾಗಿ ಈ ಜನಗಳು ಸಹ ಕೊನೆ ಕಾಲದಲ್ಲಿ ಪರಿಶುದ್ಧಾತ್ಮ ಭರಿತರಾಗಿ ಈ ಬ್ಯಾಬಿಲೋನ್ ಅಂತಕ್ಕಂತಹ ತಪ್ಪಾದ ವ್ಯವಸ್ಥೆಯಿಂದ ಹೊರಗೆ ತರುವಾಗೆ ಜನಗಳಿಗೆ ಸತ್ಯವೇದ ಮೂಲಕವಾಗಿ ಅನೇಕ ಬೆಳಕನ್ನು ನೀಡುವಂತಹ ಜನಗಳಾಗಿರ್ತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಇವತ್ತಿನ ದಿನದಲ್ಲಿ ಆ ಬೆಳಕು ಕಂಡಿಲ್ಲವೋ ಅವರಿಗೆ ಕೊನೆ ಕಾಲದಲ್ಲಿ ಈ ಬೆಳಕನ್ನು ಕೊಡಲ್ಪಡ್ತಕ್ಕಂಥದ್ದಾಗಿದೆ ಸತ್ಯ ಬೆಳಕು. ಅದೇನೆಂದರೆ ನನ್ನ ಪ್ರಜೆಗಳೇ ಬಾಬಿಲೋನನ್ನು ಬಿಟ್ಟು ಬನ್ನಿರಿ ಎಂದು ಪ್ರಕಟಣೆ ಪುಸ್ತಕ 18:10 ಅವರಿಗೆ ಆಹ್ವಾನ ನೀಡಲಾಗ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ಎಂದರೆ ಅವಳ ಒಂದು ಆಸ್ಥಾನದಲ್ಲಿ ಸತ್ಯವನ್ನು ಅರಿತುಕೊಳ್ಳದಂತಹ, ತಮಗೆ ತಿಳಿದಿರ್ತಕ್ಕಂಥ ಸತ್ಯದಲ್ಲಿ ಪಾಲಿಸುವಂತಹ ಜನಗಳು, ಮುಗ್ಧ ಜನಗಳು ಆ ವ್ಯವಸ್ಥೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಅವರನ್ನು ಈ ಒಂದು ಸಂದೇಶದ ಮೂಲಕವಾಗಿ ಆಹ್ವಾನಿಸುವಂತಹ ಕಾರ್ಯವನ್ನು ಜನಗಳು ಕೊನೆಯ ಕಾಲದಲ್ಲಿ ಮಾಡಬೇಕಾಗಿದೆ. ಈ ವಾಕ್ಯದ ಪ್ರಕಾರವಾಗಿ ದೇವರ ಮಕ್ಕಳಲ್ಲಿ ಅನೇಕರು ಇನ್ನೂ ಸಹ ಬಾಬಿಲೋನಲ್ಲಿರಬೇಕು. ಕ್ರಿಸ್ತನ ಹೆಚ್ಚಿನ ಹಿಂಬಾಲಕರು ಯಾವ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅವರು ವಿವಿಧ ಪ್ರೊಟೆಸ್ಟೆಂಟ್ ಸಭೆಗಳಲ್ಲಿದ್ದಾರಲ್ಲ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬಾಬಿಲೋನಿನ ಹಿಡಿತದಲ್ಲಿರುವ ಪ್ರೊಟೆಸ್ಟೆಂಟ್ ಸಭೆಗಳು ಆತ್ಮಿಕ ಅಂಧಕಾರದಿಂದ ದೇವರಿಂದ ದೂರವಾಗಿದ್ದರು. ಕ್ರಿಸ್ತನ ಅಧಿಕ ಸಂಖ್ಯೆಯ ಹಿಂಬಾಲಕರು ಈ ಸಭೆಯಲ್ಲಿ ಇನ್ನೂ ಇದ್ದಾರೆ. ಕಥೋಲಿಕರಲ್ಲಿಯೂ ಶುದ್ಧ ಆತಕರನ್ನು ಹೊಂದಿರುವ ನೀತಿಬದ್ಧ ಕ್ರೈಸ್ತರು ಅನೇಕರಿದ್ದಾರೆ. ಅವರು ತಮಗೆ ದೊರೆತ ಬೆಳಕಿನಲ್ಲಿ ನಡೆಯುತ್ತಿದ್ದಾರೆ ಹಾಗೂ ದೇವರು ಅವರ ಪರವಾಗಿ ಕೆಲಸ ಮಾಡುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಪ್ರೊಟೆಸ್ಟೆಂಟ್ ಸಭೆಗಳಲ್ಲಿ ಇಂದು ಅನೇಕರು ಇರ್ತಕ್ಕಂಥವರಾಗಿದ್ದಾರೆ. ಅವರು ಸತ್ಯವನ್ನು ಪ್ರತಿನಿತ್ಯ ಸತ್ಯವೇದ ಮುಖಾಂತರವಾಗಿ ಹುಡುಕುವಂಥವರಾಗಿದ್ದಾರೆ. ಅಂತಹ ಜನಗಳಿಗೆ ದೇವರು ಕೊನೆ ಕಾಲದಲ್ಲಿ ಈ ಮೂರು ದೂತರ ಸಂದೇಶವನ್ನು ತಿಳಿಸುವುದರ ಮೂಲಕವಾಗಿ ದೇವರ ಸತ್ಯಸಭೆಗೆ ಕರೆದುಕೊಂಡು ಬರುವಂಥವರಾಗಿದ್ದಾರೆ. ಅಷ್ಟರ ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಇನ್ನೂ ಸಹ ಕಥೋಲಿಕ ಸಭೆಯಲ್ಲೂ ಸಹ ಅವರಿಗೆ ತಿಳಿದಂತಹ ಸದ್ಯದಲ್ಲಿ ತಮ್ಮನ್ನು ತಾವು ಶುದ್ಧ ಮಾಡಿಕೊಂಡು ದೇವರಿಗೆ ಭಯಪಟ್ಟು ಜೀವಿಸುವಂತಹ ಅನೇಕರಿದ್ದಾರೆ. ಅವರನ್ನು ಸಹ ದೇವರು ಈ ಒಬ್ಬನೇ ಕುರುಬ ಒಂದೇ ಹಟ್ಟಿ ಅನ್ನತಕ್ಕಂತಹ ಅಸತ್ಯ ಸಭೆಗೆ ಕರೆದುಕೊಂಡು ಬರತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಮಹಾಶಬ್ದದ ಸಂದೇಶ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ ಅದು ಪ್ರಕಟಣೆ ಪುಸ್ತಕ 18:1-4 ತನಕ ತಿಳಿಸಿರ್ತಕ್ಕಂತಹ ಆ ಒಂದು ವಿಚಾರವಾಗಿದೆ. ಆ ಸಂದೇಶವನ್ನು ಕೊನೆಯ ಕಾಲದಲ್ಲಿ ಪರಿಶುದ್ಧ ಭರಿತರಾಗಿ ಅನೇಕ ಜನರು ಸತ್ಯವನ್ನು ತಿಳಿಯದ ಜನರಿಗೆ ಸತ್ಯವನ್ನು ತಿಳಿಸಿ ಈ ಮಹಾಶಬ್ದದ ಮೂಲಕವಾಗಿ ಸತ್ಯದ ಕಡೆಗೆ ತಿರುಗಿಸ್ತಕ್ಕಂಥವರಾಗಿದ್ದಾರೆ. ಇದನ್ನೇ ಮಹಾ ಕೂಗು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಮುಂದುವರಿದು ಈ ಮಹಾಶಬ್ದದ ಸಂದೇಶ ಏನೆಲ್ಲ ವಿಚಾರಗಳನ್ನು ಹೊಂದಿದೆ, ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಮುಂದುವರೆದು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಅದ್ಭುತ ಸ್ವರೂಪನಾಗಿದ್ದೀಯ. ನೀನು ತೋರಿಸಿರ್ತಕ್ಕಂಥ ಪ್ರೀತಿ ಅದು ಎನ್ನಿಸಲು ಅಸಾಧ್ಯ ಸ್ವಾಮಿ. ಯಾರನ್ನು ನಾನು ಪ್ರೀತಿಸ್ತೇನೆ ಅವ್ರನ್ನ ಗದರಿಸ್ತೇನೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ದೇವ, ನಿನ್ನ ಸತ್ಯದ ಮೂಲಕವಾಗಿ ನಮ್ಮನ್ನು ಗದರಿಸ್ತಕ್ಕಂಥ ದೇವರಾಗಿದ್ದೀಯಾ, ಎಚ್ಚರಿಸ್ತಕ್ಕಂಥ ದೇವರಾಗಿದ್ದೀಯಾ. ಹೌದು ಸ್ವಾಮಿ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಈ ಮಹಾಶಬ್ದದ ಸಂದೇಶ ಏನು ಎಂಬುದಾಗಿ ಅನೇಕರು ಹರಿಯದೇ ಇದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ ಇದನ್ನು ಕೇಳಿ, ಹೌದು ಸತ್ಯವೇದದಲ್ಲಿ ಒಂದು ಮಹಾಶಬ್ದದ ಸಂದೇಶವಿದೆ, ಅದು ಏನು ಎಂಬುದಾಗಿ ಅರಿತುಕೊಳ್ಳಲು ಹಂಬಲಿಸ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಸತ್ಯವನ್ನು ಅರಿತುಕೊಂಡು ನಿನ್ನ ಬರವಣಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡುವ ಆಶೀರ್ವಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಎಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3-1 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.